Welcome to Words of Life.
Jeeva Vakyakke Swagata Nimagellarigu.
In our study through the Bible, we have reached the Gospel of Mark.
Namma Satyavedada Adhyayanadalli Markanu Barada Suvarthege Bandiddeve.
And we looked at the first 7 chapters in our last study.
Namma Koneya Adhyayanadalli 7 Adhyayagalannu Nodikondevu.
We are trying to go quickly through the Bible so that we get the essential message.
Naavu satyaveda adhyayanavanna bahu bega hogalikkiddeve karana agatyavada sandeshavanna padedukollalu.
We are studying each verse in depth.
Prati vachanavanna aalavagi nodikollutta illa naavilli.
Here we read in Mark chapter 7 about Jesus going to the region of Tyre in verse 24.
ಮಾರ್ಕ 7ನೇ ಅಧ್ಯಾಯ 24ನೇ ವಚನದಲ್ಲಿ ಓದ್ತೇವೆ ಯೇಸು ತೂರ್ಗೆ ಹೋದರು ಅಂತ.
Now Jesus mostly all the time stayed within the boundaries of Israel.
Yesu tamma jeevitavadiyalli Israelara mereya olage irta idru.
He almost never went outside the borders of Israel.
Israelara mereyanna meeri Yesu endigu teralalilla.
This is one of the only times that he went.
Idu onde bari Yesu mereyanna meeri hogiddu.
He went to Samaria once.
Samaria ku hodru onsala.
He went to Decapolis.
Decapolis ku hodru.
And here he goes to Tyre.
ಇಲ್ಲಿ ತೂರ್ಗೆ ಹೋಗ್ತಾರೆ ಯೇಸು ಸ್ವಾಮಿ.
ಅಂಡ್ ದೇರ್ ಹಿ ಎಂಟರ್ಡ್ ಇನ್ ಟು ಅ ಹೌಸ್ ಅಂಡ್ ಹಿ ಡಿಡ್ನ್ ವಾಂಟ್ ಎನಿಬಡಿ ಟು ನೋ ಅಬೌಟ್ ಇಟ್.
ಅಲ್ಲಿ ಒಂದು ಮನೆಗೆ ಹೋಗ್ತಾರೆ ಯೇಸು ಅಂದ್ಕೊಂಡಿದ್ದೇನೆಂದ್ರೆ ನಾನು ಬಂದಿರೋ ಗೊತ್ತಾಗಬಾರ್ದು ಯಾರಿಗೂ ಅಂತ.
ಬಟ್
ಆದ್ರೆ
ದೇರ್ ವಾಸ್ ಅ ವುಮನ್ ಹೂ ಹರ್ಡ್ ಅಬೌಟ್ ಇಟ್ ಅಂಡ್ ಕೇಮ್ ದೇರ್ ಅಂಡ್ ಫೆಲ್ ಅಟ್ ಹಿಸ್ ಫೀಟ್ ಅಂಡ್ ಸೆಡ್ ಪ್ಲೀಸ್ ಹೀಲ್ ಮೈ ಡಾಟರ್.
ಆದ್ರೆ ಒಬ್ಬ ಸ್ತ್ರೀಗೆ ಗೊತ್ತಾಗಿ ಬಿಡತ್ತೆ ಯೇಸು ಸ್ವಾಮಿ ಬಗ್ಗೆ, ಆಕೆ ಬಂದು ಕೇಳ್ಕೊಳ್ತಾಳೆ ನನ್ನ ಮಗುವನ್ನು ಸ್ವಸ್ಥಪಡಿಸು ಅಂತ.
She was not a Jew, she was a Canaanite.
Aake Yehudalalla Kananalagiddalu andre anya matadavalu.
And she kept on saying, please drive the demon out of my daughter.
Aake pade pade kelta idlu nanna magalalli serikondiruva devavana bidisu anta.
Look at Jesus' reply.
Yesuvina pratikriya nodri.
Verse 27, let the children be satisfied first because we can't take children's bread and throw it to the dogs.
27ನೇ vachanadalli Yesu helutare makkala rottiyanna nayi marige hakodu sariyalla, makkalu modalu trupti hondali anta.
Implying that she was a dog and she had no entitlement to children's bread.
Alli Yesu aakege nayi emba padavanna upayogisi heltare makkala rotti ninige kododu sariyalla anta.
Now most people would be terribly offended if they heard something like that.
Aneka janaru ee reetiya padavanna kelisikondaga bahala besara pattukollutare.
They say, how dare you call me a dog.
Avaru heltare eshtu dhairya ivarige nanna kariyalu aa reeti anta.
Who does he think he is?
Aatanu hage ankolodilva.
I have some sense of dignity too.
Nanage ondu ganate anta ide anta ankolutare.
And it's because of pride, such pride, that many people never experience a miracle.
Avaralliruvanta garvadindagi mahatkaryagalanna anubhavisodilla.
You know why this woman experienced a miracle?
Ee stree yake mahatkaryavanna anubhavisidalu
gotta? Because she took that place.
Yakandre aa sthana padedukondalu.
He said, yes Lord, I am only a dog.
Haudu kartane nanu nai embada helidlu.
But
aadre
even the dogs can eat the crumbs that fall from
me. Mejininda kelage biluvanta rotti churugalanna nayi tinuntavalla anta helta.
I'm not asking for the children's bread.
Nanu makkala rotti kelta
illa. I'm only asking for a crumb.
Nanu rotti churana kelta idene.
What is casting out the demon from my daughter?
Nanna magalinda devva talogalu yen madbeku anta kelta.
That's not the children's bread.
Adu makkala rotti alla.
This is only a crumb.
Adu rotti churu matra.
And Jesus was so amazed again.
Yesu alli mattomme vismayagondaru.
And said verse 29, because of what you have said, because of this answer, the demon has gone out of you.
29ನೇ ವಚನದಲ್ಲಿ ಯೇಸು ಹೇಳುತ್ತಾರೆ, ಈ ಒಂದು ಮಾತಿನಿಂದ ದೆವ್ವವು ನಿನ್ನ ಮಗಳನ್ನು ಬಿಟ್ಟು ಹೋಗಿದೆ.
Because of this word that you have spoken.
ನೀನು ಮಾತನಾಡಿದಂತ ಮಾತಿನಿಂದ.
What was so special about this word she spoke?
ಆಕೆ ಮಾತನಾಡಿದಂತ ಮಾತಿನಲ್ಲಿ ವಿಶೇಷ ಏನಿತ್ತು?
It was a word of humility.
ಅದು ದೀನತೆಯುಳ್ಳಂತ ಮಾತು.
Just like the centurion.
ಶತಾಧಿಪತಿಯ ಮಾತಿನ ರೀತಿ.
He said, I am not worthy for you to come to my house.
ನೀನು ನನ್ನ ಮನೆಗೆ ಬರುವಷ್ಟು ಯೋಗ್ಯನಲ್ಲ ನಾನು.
So you find in both these non-Jews.
ಈ ಎರಡು ಅನ್ಯ ಮತದವರಲ್ಲಿ.
There was a tremendous humility.
ಅದ್ಭುತವಾದ ದೀನತೆ ಇತ್ತು.
And they had faith.
ನಂಬಿಕೆ ಕೂಡ ಇತ್ತು.
What does this teach us?
ಇದು ನಮಗೇನ್ ಕಲಿಸುತ್ತೆ?
There's a very close connection between humility and faith.
ದೀನತೆಗೂ ಮತ್ತು ನಂಬಿಕೆಗೂ ಹತ್ತಿರ ಸಂಪರ್ಕ ಇದೆ ಅಂತ ಕಲಿಸುತ್ತದೆ.
When a person doesn't have faith, it's probably because he doesn't have
humility. ಒಬ್ಬನಲ್ಲಿ ನಂಬಿಕೆ ಇಲ್ಲದಿರುವುದಕ್ಕೆ ಕಾರಣ ದೀನತೆ ಇಲ್ಲದೇ ಇರುವುದು ಆಗಿರಬಹುದು.
He's offended by something or the other.
ಏನೋ ಒಂದರಿಂದ ಆತನು ಪದೇ ಪದೇ ಬೇಸರಗೊಳ್ಳುತ್ತಿರುತ್ತಾನೆ.
Jesus spoke some strong words to people.
ಯೇಸು ಜನರಿಗೆ ಕೆಲವು ಕಠಿಣ ಮಾತುಗಳನ್ನು ಆಡುತ್ತಿದ್ದರು.
He called the Pharisees vipers.
ಫರಿಸಾಯರಿಗೆ ಸರ್ಪ ಜಾತಿಯವರು ಅಂತಿದ್ದರು.
But he called Peter Satan.
ಪೇತ್ರನಿಗೆ ಸೈತಾನನು ಅಂತಂದ್ರು.
Peter didn't get offended.
ಪೇತ್ರನು ಬೇಸರಗೊಳ್ಳಲಿಲ್ಲ.
He called this person a dog.
ಈ ಸ್ತ್ರೀಗೆ ನಾಯಿ ಎಂಬ ಪದ ಉಪಯೋಗಿಸಿದ್ರು.
Get offended.
ಆಕೆ ಬೇಸರಗೊಳ್ಳಲಿಲ್ಲ.
It's not that Jesus thought she was a dog.
ಯೇಸುವಿನ ಪ್ರಕಾರ ಆಕೆ ನಾಯಿ ಅಂತ ಅಲ್ಲ.
I can prove that to you.
ಅದನ್ನ ನಿಮಗೆ ರುಜುವಾತ್ ಪಡಿಸ್ತೇನೆ.
We read here.
ಇಲ್ಲಿ ನಾವು ಓದ್ತೇವೆ.
In verse 24.
24ನೇ ವಚನ.
That from Galilee he went to Tyre.
ಗಲಿಲಾಯದಿಂದ ತೂರ್ಗೆ ಹೋದರು.
If you look at a map that is 50 miles.
ಅಲ್ಲಿ ಒಂದು ನೀವು ಲೆಕ್ಕ ಹಾಕೋದಾದ್ರೆ 50 ಮೈಲಿ ಇತ್ತು.
And Jesus walked.
ಯೇಸು ನಡೆದುಕೊಂಡು ಹೋದರು.
That means it would have taken him 17 to 18 hours.
17ರಿಂದ 18 ತಾಸು ತಗೊಂಡಿರಬಹುದು ಯೇಸು ಪ್ರಯಾಣ ಮಾಡಲು.
That means if he started from Galilee at 4 o'clock in the morning.
ಬೆಳಗ್ಗೆ 4 ಗಂಟೆಗೆ ಗಲಿಲಾಯವನ್ನ ಯೇಸು ಬಿಟ್ಟಿದ್ರೆ.
And he walked alone.
ಒಬ್ಬರೇ ನಡೆದುಕೊಂಡು ಹೋದರು.
In the sun.
ಬೆಳಗ್ಗೆ.
In the night.
ರಾತ್ರಿ.
He reached Tyre at 10 o'clock at night.
ತೂರ್ಗೆ ರಾತ್ರಿ 10 ಗಂಟೆಗೆ ತಲುಪಿರಬಹುದು.
Would you walk from one place to another for 18 hours to help one person?
ನೀವು ಒಬ್ಬ ವ್ಯಕ್ತಿಗೆ ಸಹಾಯಿಸುವ ಸಲುವಾಗಿ 18 ತಾಸು ನಡೆದುಕೊಂಡು ಹೋಗ್ತೀರಾ?
And then at the end of it,
ನಂತರ ಕೊನೆಯಲ್ಲಿ,
it says in verse 31, he came back to Galilee again.
31ರಲ್ಲಿ ಓದ್ತೇವೆ ಗಲಿಲಾಯಕ್ಕೆ ಯೇಸು ಹಿಂತಿರುಗಿ ಬಂದರು.
18 hours back.
18 ತಾಸು ಮತ್ತೊಮ್ಮೆ ಹಿಂತಿರುಗಿ ಬಂದದ್ದು.
So he was there just for maybe a day.
ಒಂದು ದಿನ ಮಾತ್ರ ಇರಬಹುದಲ್ಲಿ.
And as far as we know, he helped only one person.
ನಮಗೆ ಗೊತ್ತಿರುವಷ್ಟು ಮಟ್ಟಿಗೆ ಯೇಸು ಒಬ್ಬ ವ್ಯಕ್ತಿಗೆ ಸಹಾಯಿಸಲು ಅಲ್ಲಿ ತೆರಳಿದರು.
So the Holy Spirit prompted Jesus to go to Tyre just to help one person.
ಪವಿತ್ರಾತ್ಮನು ಯೇಸುವಿಗೆ ಪ್ರೇರೇಪಿಸಿದ್ದೇನಪ್ಪಂದ್ರೆ ಒಬ್ಬ ವ್ಯಕ್ತಿಗೆ ಸಹಾಯಿಸಲು ತೂರ್ಗೆ ಹೋಗುವಂತ.
Did he love that person or not?
ಆತನಿಗೆ ಆಕೆಯ ಮೇಲೆ ಪ್ರೀತಿ ಇತ್ತು ಅಲ್ಲವೇ?
Why did he call her a dog?
ಜನ ಕೇಳಬಹುದು ಯಾಕೆ ನಾಯಿ ಅಂತ ಕರೆದ್ರು ಯೇಸು ಅಂತ.
Test her humility.
ಅದು ಆಕೆ ದೀನತೆಯನ್ನು ಪರೀಕ್ಷಿಸಲು.
But he had tremendous love for this sinful woman.
ಆದ್ರೆ ಪಾಪ ಉಳ್ಳಂತ ಸ್ತ್ರೀಯ ವಿಷಯವಾಗಿ ಯೇಸು ಪ್ರೀತಿ
ಹೊಂದಿದ್ದರು. Her poor daughter from a demon.
ಆಕೆಯ ಬಡ ಮಗಳನ್ನ ದೆವ್ವದಿಂದ ಬಿಡಿಸಲು ಶಕ್ತರಾದರು.
Proof is he walked 36 hours to help.
ರುಜುವಾತ್ ಏನಪ್ಪ ಅಂದ್ರೆ ಈ ವ್ಯಕ್ತಿಗೆ ಸಹಾಯಿಸಲು ಯೇಸು 36 ತಾಸು ನಡಿಗೆಯನ್ನ ಮಾಡಿದ್ದು.
It's amazing.
ವಿಸ್ಮಯ ಇದು.
I'm challenged by the example of Jesus.
ಯೇಸುವಿನ ಈ ಉದಾಹರಣೆಯಿಂದ ಸವಾಲುಗೊಳ್ಳುತ್ತೆ ನಮಗೆ.
Jesus spoke a word.
ಯೇಸು ಮಾತನಾಡಿದ್ರು.
And couple of miles away the demon goes out.
ಇನ್ನು ಕೆಲವು ಮೈಲಿ ಇರುವಾಗಲೇ ದೆವ್ವವು ಬಿಟ್ಟು ಹೋಗಿತ್ತು.
This teaches us that the demon doesn't have to be in front of you for you to cast out a demon.
ಇದು ನಿಮಗೆ ಕಲಿಸುವುದೇನಪ್ಪ ಅಂದ್ರೆ ನೀವು ದೆವ್ವವನ್ನು ಬಿಡಿಸಲು ಅದು ನಿಮ್ಮ ಮುಂದೆ ಇರಬೇಕಿಲ್ಲ.
The demon may be in a person 2 miles away in a house.
ಒಬ್ಬ ವ್ಯಕ್ತಿಯಿಂದ 2 ಮೈಲಿ ದೂರ ಇರಬಹುದು ದೆವ್ವ.
The demons can hear very well.
ದೆವ್ವವು ಬಹಳ ಸ್ಪಷ್ಟವಾಗಿ ಕೇಳಿಸಿಕೊಳ್ಳುತ್ತೆ.
You don't have to shout it.
ನೀವು ಕೂಗೋ ಅವಶ್ಯಕತೆ ಇಲ್ಲ.
Jesus spoke softly and 2 miles away the demon heard and left the dog.
ಯೇಸು ಮೃದುವಾಗಿ ಮಾತನಾಡಿದ್ರು 2 ಮೈಲಿ ಇರುವಾಗಲೇ ದೆವ್ವ ಬಿಟ್ಟು ಹೋಯಿತು.
In Mark chapter 8.
ಮಾರ್ಕ 8ನೇ ಅಧ್ಯಾಯ.
We read another story.
ನಾವು ಮತ್ತೊಂದು ವಿಷಯವನ್ನು ಓದ್ತೇವೆ.
About a blind man in Bethsaida verse 22.
22ನೇ ವಚನದಲ್ಲಿ ಬೆತ್ಸದಲ್ಲಿ ಒಬ್ಬ ಕುರುಡನು ಇರುತ್ತಾನೆ.
Another lesson we can learn here.
ಇಲ್ಲಿ ನಾವು ಮತ್ತೊಂದು ಪಾಠವನ್ನು ಕಲಿಯಬಹುದು.
They pleaded with him verse 22 to touch.
22ನೇ ವಚನದಲ್ಲಿ ಕುರುಡನನ್ನು ಮುಟ್ಟುವಂತೆ ಬೇಡಿಕೊಂಡರು.
What did he do?
ಯೇಸು ಏನು ಮಾಡಿದರು?
You know Jesus healed people in different ways at different times.
ಯೇಸು ಬೇರೆ ಬೇರೆ ವ್ಯಕ್ತಿಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಸ್ವಸ್ಥ ಮಾಡಿದರು.
Sometimes he'd ask a blind man, do you believe I can heal you?
ಕೆಲವೊಮ್ಮೆ ಕುರುಡರು ಕೇಳ್ತಾ ಇದ್ರು ನಂಬ್ತೀಯಾ ಅಂತ. ಅವರು ಹೇಳ್ತಾ ಇದ್ರು ಹೌದು ಕರ್ತನೆ, ಈಗ ನೀನು ಸ್ವಸ್ಥ ಆದೆ.
And their eyes were open.
ಆಗ ಕಣ್ಣು ತೆರೆಯಲ್ಪಡ್ತಾ ಇತ್ತು.
In another case in John 9 he told the blind man after putting mud on his eyes, go and wash in the pool of Siloam.
ಯೋಹಾನ 9ರಲ್ಲಿ ಯೇಸು ಒಬ್ಬ ಕುರುಡನ್ ಹೇಳ್ತಾರೆ ಕಣ್ಣಿಗೆ ಕೆಸರು ಮಾಡಿ ಹಚ್ಚಿ ಸಿಲವ ಕೊಳಕ್ಕೆ ತೊಳಕ ಹೋಗಿ ಅಂತ.
ಡಿಫ್ರೆಂಟ್ ವೇ,
ಅದು ವ್ಯತ್ಯಾಸ ಮಾರ್ಗ ಆಗಿತ್ತು.
ಅಂಡ್ ಹಿಯರ್
ಇಲ್ಲಿ
ನೋಡಿ ಸಮಥಿಂಗ್ ಎಲ್ಸ್,
ಇಲ್ಲಿ ಮತ್ತೊಂದನ್ನು ಗುರುತಿಸಿ.
ದ ಫಸ್ಟ್ ಥಿಂಗ್ ಹಿ ಡಿಡ್ ವಾಸ್,
ಮೊದಲ ಸಂಗತಿ ಯೇಸು ಮಾಡಿದ್ದು,
ಹಿ ಟುಕ್ ದ ಬ್ಲೈಂಡ್ ಮ್ಯಾನ್ ಔಟ್ ಆಫ್ ಬೆತ್ಸಾಯಿಡಾ,
ಬೆತ್ಸಾಯದಿಂದ ಕುರುಡನನ್ನು ಹೊರಗೆ ಕರಕೊಂಡು ಹೋದರು ಎಂಬುದಾಗಿ.
ಅಂಡ್ ಅಟ್ ದಿ ಎಂಡ್ ಆಫ್ ಇಟ್ ಆಫ್ಟರ್ ಹೀಲಿಂಗ್ ಹಿಮ್ ಹಿ ಟೋಲ್ಡ್ ಹಿಮ್ Verse 26, don't ever go back to that village anymore.
26ನೇ ವಚನದಲ್ಲಿ ಯೇಸು ಹೇಳುತ್ತಾರೆ ಆತನನ್ನ ಸ್ವಸ್ಥಪಡಿಸಿದ ನಂತರ ಮತ್ತೊಮ್ಮೆ ಹಿಂತಿರುಗಿ ಹೋಗಬೇಡ.
In the villages in India, if a man grows up in his village, that is his permanent home.
ನಿಮಗೆ ಗೊತ್ತಿದೆ ಭಾರತದಲ್ಲಿರುವಂತ ಗ್ರಾಮದಲ್ಲಿ ಒಬ್ಬ ವ್ಯಕ್ತಿ ವಾಸಿಸುತ್ತಿದ್ದ ಅಂದ್ರೆ ಶಾಶ್ವತ ಮನೆ ಅಲ್ಲಿರುತ್ತೆ ಅಂತ. ಮತ್ತು
his father was there, his grandfather was there, his great grandfather was there.
ಅಲ್ಲಿ ಆತನ ತಂದೆ ತಾತ ಮುತ್ತಾತ ಇರ್ತಿದ್ರು.
That's how it is in all of our villages.
ನಮ್ಮ ಗ್ರಾಮಗಳು ಹಾಗೆ ಇರ್ತವೆ.
That's how it was in the villages in Palestine.
ಪ್ಯಾಲೆಸ್ಟೈನ್ ಅಲ್ಲಿರುವಂತ ಗ್ರಾಮ ಹಾಗೆ ಇತ್ತು.
And Jesus said, don't ever go back there.
ಯೇಸು ಹೇಳಿದ್ರು ಮತ್ತೆ ಹಿಂತಿರುಗಿ ಹೋಗಬೇಡ.
This man had to find a completely different place to live.
ಈಗ ಈ ಮನುಷ್ಯನು ಮತ್ತೊಂದು ಸ್ಥಳವನ್ನ ಕಂಡುಕೋಬೇಕಾಗಿತ್ತು ನೆಲೆಸಲು.
Why did Jesus say that?
ಯಾಕೆ ಯೇಸು ಈ ರೀತಿ ಹೇಳಿದ್ರು?
Why did Jesus take him out of Bethsaida completely?
ಯಾಕೆ ಯೇಸು ಆತನನ್ನ ಬೆತ್ಸಾಯದಿಂದ ಸಂಪೂರ್ಣವಾಗಿ ಹೊರಗೆ ಕರ್ಕೊಂಡು
ಬಂದ್ರು? There's a reason for that.
ಒಂದು ಕಾರಣ ಇತ್ತು.
Bethsaida was one of those places about which Jesus said, woe unto you.
ಯೇಸು ಅಯ್ಯೋ ಎಂದು ಹೇಳಿದ ಸ್ಥಳದಲ್ಲಿ ಬೆತ್ಸಾಯದ ಕೂಡ
ಒಂದಾಗಿತ್ತು. Woe unto you Capernaum, woe unto you Bethsaida.
ಅಯ್ಯೋ ಕ್ಯಾಪರ್ನೌಮ್, ಅಯ್ಯೋ ಬೆತ್ಸಾಯಿದೆ.
Because if the wonderful things that have been done in you,
ನಿಮ್ಮಲ್ಲಿ ನಡೆದಂತ ಅದ್ಭುತ ಕಾರ್ಯಗಳು,
were done in some other place,
ಬೇರೆ ಸ್ಥಳಗಳಲ್ಲಿ ನಡೆದಿದ್ರೆ,
they would have repented.
ಅವರು ಮಾನಸಾಂತರನಾದರೂ ಪಡ್ತಿದ್ರು.
But you haven't repented.
ನೀವು ಮಾನಸಾಂತರ ಪಟ್ಟಿಲ್ಲ.
That's what he told them.
ಅದಕ್ಕಾಗಿ ಯೇಸು ಹೇಳಿದ್ದಿಲ್ಲಿ.
Sodom and Gomorrah would have repented.
ಸೋದಮ್ ಮತ್ತು ಗೋಮರ ಮಾನಸಾಂತರ ಪಡ್ತಿದ್ವು.
But you haven't.
ನೀವು ಪಟ್ಟಿಲ್ಲ.
So Bethsaida was a place
ಮಾನಸಾಂತರ ಪಡದೇ ಇರುವಂತಹ ಜನರು ಇದ್ದ ಸ್ಥಳ ಬೆತ್ಸಾಯಿದಾ ಆಗಿತ್ತು.
He takes this man out of Bethsaida.
ಹಾಗಾಗಿ ಯೇಸು ಆತನನ್ನ ಬೆತ್ಸಾಯಿದಿಂದ ಹೊರ ಕರ್ಕೊಂಡು ಹೋದ್ರು.
And says, "Come, you got to go somewhere else."
ನನ್ನ ಜೊತೆಗೆ ಬಾ, ಬೇರೆ ಸ್ಥಳಕ್ಕೆ ಹೋಗೋಣ ಅಂತ ಯೇಸು ಹೇಳಿದ್ರು.
I want you to see that.
ನೀವು ಅದನ್ನ ನೋಡಬೇಕು.
Let me read it to you.
ನಿಮಗಾಗಿ ಓದ್ತೇನೆ ಅದನ್ನ.
Matthew 11:21.
ಮತ್ತಾಯ 11:21.
Woe unto you, Bethsaida, for the miracles occurred in Tyre and Sidon had occurred in you, they would have repented.
ಅಯ್ಯೋ ಬೆತ್ಸಾಯಿದವೆ, ನಿಮ್ಮಲ್ಲಿ ನಡೆದ ಮಹತ್ಕಾರ್ಯಗಳು ತೂರ್ ಮತ್ತು ಸೀದೋನ್ ಪಟ್ಟಣದಲ್ಲಿ ನಡೆದಿದ್ರೆ ಅವರು ಮಾನಸಾಂತರ ಪಡ್ತಿದ್ರು.
And to Capernaum, he says in verse 23, if these miracles had occurred in Sodom, Sodom would have remained unto today.
23ನೇ ವಚನದಲ್ಲಿ ಯೇಸು ಕೆಪರ್ನೌಮಿಗೆ ಹೇಳೋದೇನಂದ್ರೆ, ನಿನ್ನಲ್ಲಿ ನಡೆದ ಮಹತ್ಕಾರ್ಯಗಳು ಸೋದೋಮಿನಲ್ಲಿ ನಡೆದಿದ್ರೆ ಅದು ಇಂದಿನವರೆಗೂ ಉಳಿತಿತ್ತು.
Imagine that the crime of Capernaum was worse than Sodom.
ಕಲ್ಪಿಸಿಕೊಳ್ಳ್ರಿ, ಕೆಪರ್ನೌಮಿನ ಅಪರಾಧವು ಸೋದೋಮ್ಗಿಂತ ಬಹಳ ಹೆಚ್ಚಾಗಿತ್ತು.
And Bethsaida was the same.
ಬೆತ್ಸಾಯಿದ ಕೂಡ ಅದೇ ರೀತಿ ಇತ್ತು.
What is their crime?
ಅವರ ಅಪರಾಧ ಏನಾಗಿತ್ತು?
They had heard so much and they had not repented.
ಅವರು ಹೆಚ್ಚು ಕೇಳಿಸಿಕೊಂಡ್ರು ಮಾನಸಾಂತರ ಪಟ್ಟಿಲ್ಲ.
Very serious thing when we hear and don't repent.
ನಾವು ಕೇಳಿಸಿಕೊಂಡಾಗ ಮಾನಸಾಂತರ ಪಡಲಿಲ್ಲ ಅಂದ್ರೆ ಗಂಭೀರವಾದಂತಹ ವಿಷಯ ಅದು.
Don't ever have any fellowship with such people anymore.
ಯೇಸು ಹೇಳುತ್ತಾರೆ ಅಂತಹ ಜನರೊಟ್ಟಿಗೆ ಅನ್ಯೋನ್ಯತೆ ಮಾಡಬಾರದು ಅಂತ.
That's a word for us today.
ಇಂದು ನಮಗಿರುವಂತಹ ವಾಕ್ಯ ಅದು.
Fellowship with people who don't were not serious about repentance.
ಮಾನಸಾಂತರದ ವಿಷಯವಾಗಿ ಯಾರು ಗಂಭೀರವಾಗಿಲ್ಲ ಅಂತವರೊಟ್ಟಿಗೆ ಅನ್ಯೋನ್ಯತೆ ಮಾಡಬಾರದು ಎಂಬುದಾಗಿ.
And then he took the blind man out of the village, spat on his eyes and said, "Do you see anything?" Verse
Mark 8:23. ರಲ್ಲಿ ಯೇಸು ಆತನನ್ನ ಊರ ಹೊರಗೆ ಕರ್ಕೊಂಡು ಹೋಗಿ ಆತನ ಕಣ್ಣಿನಲ್ಲಿ ಉಗುಳಿ, ನಿನಗೇನಾದ್ರೂ ಕಾಣುತ್ತದೆ ಅಂತ ಕೇಳುತ್ತಾರೆ.
One place where Jesus, one touch did not heal.
ಇದೊಂದು ಸ್ಥಳದಲ್ಲಿ ಯೇಸುವಿನ ಒಂದು ಮುಟ್ಟುವಿಕೆಯಿಂದ ಒಬ್ಬ ಮನುಷ್ಯ ಸ್ವಸ್ಥ ಆಗಲಿಲ್ಲ.
There was a reason for it.
ಅದಕ್ಕೆ ಕಾರಣ ಇದೆ.
To teach us a lesson.
ನಮಗೆ ಒಂದು ಪಾಠ ಕಲಿಸಲು.
Jesus could have healed him in one moment.
ಒಂದು ಕ್ಷಣದಲ್ಲಿ ಯೇಸು ಸ್ವಸ್ಥಪಡಿಸಬಹುದಾಗಿತ್ತು. ಆದ್ರೆ
Have you been healed?
ನೀನು ಸ್ವಸ್ಥ ಹೊಂದಿದ್ಯಾ ಅಂತ ಕೇಳ್ತಾರೆ.
He knew very well he's not healed fully.
ಯೇಸುಗೆ ಗೊತ್ತಿತ್ತು ಆತನು ಸಂಪೂರ್ಣವಾಗಿ ಸ್ವಸ್ಥ ಹೊಂದಿಲ್ಲ ಅಂತ.
And that first of all he wanted the man to be honest.
ಮೊದಲನೇದಾಗಿ ಆತನು ಪ್ರಾಮಾಣಿಕವಾಗಿರಬೇಕಾಗಿತ್ತು.
No, Lord, I can't see clearly.
ಇಲ್ಲ ಕರ್ತನೇ, ನನಗೆ ಸ್ಪಷ್ಟವಾಗಿ ಕಾಣ್ತಾ ಇಲ್ಲ.
I don't see any difference between men and trees.
ಮನುಷ್ಯನು ಮತ್ತು ಮರಗಳಿಗೂ ವ್ಯತ್ಯಾಸ ಕಾಣ್ತಾ ಇಲ್ಲ ನನಗೆ ಅಂತ.
I see men and trees just the same.
ಮನುಷ್ಯ ಮತ್ತು ಮರ ಎರಡು ಒಂದೇ ತರ ಇದಾವೆ ಅಂತ ಹೇಳ್ತಾನೆ.
What did Jesus say?
ಯೇಸು ಏನಂತ ಹೇಳ್ತಾರೆ?
Today a lot of preachers would have told him.
ಇಂದಿನ ಅನೇಕ ಬೋಧಕರು ಏನಂತ ಹೇಳ್ತಿದ್ರು ಅಂದ್ರೆ,
confess that you can see.
ನೀನು ನೋಡದೆ ಅಂತ ಅರಿಕೆ ಮಾಡು ಅಂತ ಹೇಳ್ತಿದ್ರು.
That is faith.
ಅದು ನಂಬಿಕೆ ಅಂತ.
Even when you can't see.
ನೀನು ಕಾಣಲಿಲ್ಲ ಅಂದ್ರು,
say that you can see.
ನೋಡದೆ ಅಂತ ಹೇಳು.
Then God will give you sight.
ಆಗ ದೇವರು ನಿನಗೆ ದೃಷ್ಟಿ ಕೊಡ್ತಾರೆ.
How many millions of Christians are being deceived by such preachers?
ಕೋಟಿ ಕ್ರೈಸ್ತರು ಇಂತಹ ಬೋಧಕರಿಂದ ವಂಚನೆಗೆ ಒಳಗಾಗಿದ್ದಾರೆ. ಅವರು ಅಸ್ವಸ್ಥಗೊಂಡಿರ್ತಾರೆ.
And they are told to confess that they are healthy.
ಆರೋಗ್ಯ ಮಾಡು ಅಂತ ಹೇಳ್ತಾರೆ, ಆರೋಗ್ಯವಾಗಿದ್ದೇನೆ ಅಂತ.
Remember this, my friend.
ಇದನ್ನ ನೆನಪಿಡ್ರಿ.
Jesus never asks you to tell a lie.
ಯೇಸು ನಿಮಗೆ ಸುಳ್ಳು ಹೇಳುವಂತೆ ಹೇಳೋದಿಲ್ಲ.
He doesn't ask you to say you are healthy when you are sick.
ನೀವು ಕಾಯಿಲೆ ಬಿದ್ದಾಗ ಸ್ವಸ್ಥವಾಗಿದ್ದೇನೆ ಅಂತ ಹೇಳ್ರಿ ಅಂತ ಹೇಳೋದಿಲ್ಲ.
He will never ask you to confess that you are healthy when you are sick.
ನೀವು ಕಾಯಿಲೆ ಬಿದ್ದಾಗ ಆರೋಗ್ಯವಾಗಿದ್ದೇನೆ ಅಂತ ಯೇಸು ಹೇಳ್ರಿ ಅಂತ ಹೇಳೋದಿಲ್ಲ.
You to speak the truth.
ನೀವು ಸತ್ಯ ಆಡಬೇಕು ಅಂತ ಯೇಸು ಬಯಸ್ತಾರೆ.
You are not fully healed, say I am not fully healed.
ಸಂಪೂರ್ಣವಾಗಿ ಸ್ವಸ್ಥ ಹೊಂದಿಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ರಿ.
That's what this man said.
ಅದನ್ನೇ ಈ ಮನುಷ್ಯನ ಹೇಳಿದ್ದು.
If he had said, "Oh yeah, I can see,"
ಹೌದು ನಾನು ನೋಡ್ತೀನಿ ಅಂತ ಹೇಳಿದ್ರೆ,
he would have left him alone and he wouldn't have been healed.
ಯೇಸು ಆತನನ್ನ ಕೈ ಬಿಡ್ತಿದ್ರು ಆತನು ಸ್ವಸ್ಥಗೊಳ್ತಿದ್ದಿಲ್ಲ. ದೇವರಿಗೆ ಕೃತಜ್ಞತೆ, ಆತನು ಪ್ರಾಮಾಣಿಕನಾಗಿದ್ದನು.
So this, I believe this miracle was specially planned by the Holy Spirit to teach us a lesson in the 20th and 21st century.
20 ಮತ್ತು 21ನೇ ಶತಮಾನದಲ್ಲಿ ಪಾಠ ಕಲಿಸಲು ಇದು ಒಂದು ಪವಿತ್ರಾತ್ಮನ ಪ್ರೇರೇಪಣೆ ಆಗಿತ್ತು.
What is that?
ಅದೇನು?
That when you're not healed, you don't have to say you're healed.
ನೀವು ಸ್ವಸ್ಥತೆ ಹೊಂದದೇ ಇರುವಾಗ ಸ್ವಸ್ಥ ಹೊಂದಿದ್ದೇನೆ ಅಂತ ಹೇಳಬಾರದು.
What you need is to go back for prayer again.
ನೀವು ಮತ್ತೊಮ್ಮೆ ಪ್ರಾರ್ಥನೆ ಹೋಗಬೇಕು.
Jesus laid hands on him a second time.
ಯೇಸು ಎರಡನೇ ಬಾರಿ ಆತನ ಮೇಲೆ ಕೈ ಇಟ್ಟರು.
Then he was healed.
ಆತನು ಸ್ವಸ್ಥ ಹೊಂದಿದನು.
Let's learn a lesson from that.
ಇಲ್ಲಿಂದ ಒಂದು ಪಾಠ ಕಲಿತುಕೊಳ್ಳೋಣ.
And then we read in Mark 9:1.
ನಂತರ ಮಾರ್ಕ 9:1.
Jesus said, "There are some standing here who will not taste of death until say that they see the kingdom of God come with power."
ಯೇಸು ಹೇಳ್ತಾರೆ, ಇಲ್ಲಿ ನಿಂತಿರುವ ಕೆಲವರು ದೇವರ ರಾಜ್ಯವು ಪ್ರಬಲವಾಗಿ ಬರುವುದನ್ನು ನೋಡುವ ತನಕ ಮರಣ ಹೊಂದೋದಿಲ್ಲ ಅಂತ.
What does that mean?
ಅದರ ಅರ್ಥ ಏನು?
Some people say,
ಕೆಲವರು ಹೀಗೆ ಹೇಳ್ತಾರೆ,
it refers to what is written in the next verse. 6 days later, Peter and James and John went to the Mount of Transfiguration.
ಮುಂದಿನ ವಚನದಲ್ಲಿ ಆರು ದಿವಸಗಳಾದ ಮೇಲೆ ಮೂರು ಶಿಷ್ಯರ ಜೊತೆ ಯೇಸು ರೂಪಾಂತರ ಬೆಟ್ಟಕ್ಕೆ ಹೋದುದಕ್ಕೆ ಇದು ಸಂಬಂಧಿಸಿದೆ ಎಂದು.
Very unlikely that in 6 days some of those people died.
ಆರು ದಿವಸದಲ್ಲಿ ಕೆಲವರು ಸಾಯುವ ಸಾಧ್ಯತೆ ಬಹಳ ಕಡಿಮೆ ಇದೆ.
See what it says in verse 1.
ಒಂದನೇ ವಚನ ನೋಡ್ರಿ,
some of you standing here will not die till the kingdom of God comes.
ನಿಮ್ಮಲ್ಲಿ ನಿಂತಿರುವ ಕೆಲವರು ದೇವರ ರಾಜ್ಯವು ಬರುವ ತನಕ ಸಾಯೋದಿಲ್ಲ ಅಂತ.
Most of them didn't die in the next 6 days.
ಅನೇಕರು ಮುಂದಿನ ಆರು ದಿವಸದಲ್ಲಿ ಸಾಯಲಿಕ್ಕಿಲ್ಲ.
Very unlikely.
ಬಹಳ ಕಡಿಮೆ.
It cannot refer to the next one.
ನೀವು ಮುಂದಿನ ವಚನಕ್ಕೆ ಇದನ್ನ ಉಲ್ಲೇಖಿಸಿ ಇಳಿಕಾಗೋಲ್ಲ.
The Mount of Transfiguration was not the kingdom of God coming with.
ರೂಪಗೊಳ್ಳುವಿಕೆಯು ದೇವರ ರಾಜ್ಯ ಪ್ರಬಲವಾಗಿ ಬರುವಂತಹ.
The kingdom of God comes through the Holy Spirit.
ದೇವರ ರಾಜ್ಯವು ಪವಿತ್ರಾತ್ಮನ ಮುಖಾಂತರ ಬರುವಂತಹ.
Kingdom of God, we read in Romans 10:17.
ರೋಮ 10:17 ರಲ್ಲಿ ಓದ್ತೇವೆ,
His righteousness, peace and joy.
ನೀತಿ ಸಮಾಧಾನ ಆನಂದವು.
ಇನ್ ದ ಹೋಲಿ ಸ್ಪಿರಿಟ್
ಪವಿತ್ರಾತ್ಮನಲ್ಲಿ
And that came with power on the day
ಅದು ಪಂಚಶತಮ ದಿನದಂದು ಬಲವಾಗಿ ಬರುವಂತದ್ದು
So what he was saying is
ಅಲ್ಲಿ ಏನಂತ ಯೇಸು
ಹೇಳಿದ್ದು In a couple of years
ಕೆಲವು ವರ್ಷಗಳ ನಂತರ
it'll happen
ಅದು ಆಗುತ್ತೆ
Within that some of you may die
ಅಷ್ಟರೊಳಗೆ ನೀವು ಸಾಯಬಹುದು ಕೆಲವರು
But some of you will experience
ಕೆಲವರು ಅದನ್ನ ಅನುಭವ ಪಡೆಕೊಳ್ಳುತ್ತೀರಿ
That's what he was referring to
ಅದನ್ನೇ ಯೇಸು ಇಲ್ಲಿ ಹೇಳಿದ್ದು
Then in Mark chapter 10
ಮಾರ್ಕ 10ರಲ್ಲಿ
we read about this rich young ruler who came to Jesus
ಒಬ್ಬ ಐಶ್ವರ್ಯವಂತನು ಯೇಸುವಿನ ಬಳಿಗೆ ಬರುವುದನ್ನು ಓದುತ್ತೇವೆ
And He said, I've kept all the commandments.
ಆತನು ಹೇಳ್ತಾನೆ ಎಲ್ಲ ಆಜ್ಞೆಗಳನ್ನ ಪಾಲಿಸಿದ್ದೇನೆ ಅಂತ.
And notice in verse 19,
19ನೇ ವಚನ ಗುರುತಿಸಿ,
Jesus mentions only commandments number 5, 6, 7, 8, 9.
ಯೇಸು ಅಲ್ಲಿ 5, 6, 7, 8, 9ರ ಆಜ್ಞೆಯನ್ನು ಉಲ್ಲೇಖಿಸ್ತಾರೆ.
Commandments number 1, 2, 3 and 4 refer to God. Most people would have kept it.
1, 2, 3, 4 ಅದನ್ನ ಅನೇಕರು ಪಾಲಿಸಿರುತ್ತಾರೆ.
You know,
ನಿಮಗೆ ಗೊತ್ತು?
In Israel, almost everybody kept those.
ಇಸ್ರಾಯೇಲ್ ಅಲ್ಲಿ ಎಲ್ಲರೂ ಪಾಲಿಸಿರುತ್ತಾರೆ.
Not committing it. Not having idols and not taking the Lord's name in vain.
Vigraharadhana maadabardu, kartana namavana kettadakku upayogisabardu.
But these other ones, 5, 6, 7, 8, 9.
5, 6, 7, 8.
He asked him.
Yesu kelutare.
He said, yeah, I've kept those.
Haudu, naanu adanna palisiddene anta helutane.
Now there's commandment number 10.
Iga 10ne aagne.
That refers to covetousness.
Adu durashege holuvantadu.
It refers to the love of money.
Adu hanada mele preetige sama.
So finally Jesus comes to the love of money.
Yesu konedagi hanada melina preetige bartare.
He said, what about the love of money? Are you willing to give away all your money to the poor?
Hanada melina preeti bagge en helti? Nina hanavannella badavarige kortiya anta kelutare.
Then his words. His face fell when he heard those words.
Aa maatana kelidaga atana mukha kalegundatte.
He went away.
ನಂತರ ಹೋಗ್ತಾನವನು
What a fool he was.
ಎಂತ ಮೂಡ ಅವನು
He had followed Jesus, he may have been one of the apostles.
ಆತನು ಯೇಸುವನ್ನ ಹಿಂಬಾಲಿಸಿದ್ರೆ ಅಪೋಸ್ತಲನಾಗಬಹುದಾಗಿತ್ತು
He had written a book of the Bible.
ಆತನು ಪುಸ್ತಕವನ್ನ ಬರೆಯಬಹುದಾಗಿತ್ತು ಸತ್ಯವೇದದಲ್ಲಿ
He had a glorious future in eternity.
ನಿತ್ಯತ್ವದಲ್ಲಿ ಅದ್ಭುತ ಭವಿಷ್ಯವನ್ನು ಹೊಂದ್ಕೋಬಹುದಾಗಿತ್ತು
But he rejected it for the sake of money.
ಹಣದ ನಿಮಿತ್ತ ಅದನ್ನ ಕಳ್ಕೊಂಡನು
And I don't know where he is today.
ಇವತ್ತು ಆತ ಎಲ್ಲಿದ್ದಾನೆ ನನಗೆ ಗೊತ್ತಿಲ್ಲ
If he rejected Jesus, he went to hell.
ಯೇಸುವನ್ನ ತಿರಸ್ಕಾರ ಮಾಡಿದ್ರೆ ನರಕದಲ್ಲಿರ್ತಾನೆ
That's where he is. Just ask him today in hell whether he is happy with his decision
atanu narakadallidre neevu atananna keluvaga neenu ninna nirdharadalli santoshavagidiya anta
thinking he'd say yes I'm happy with my decision
avanu heltana santoshavagidini anta
remember this my friends
idanna nenapidri snehitre
when the lord tells you to do something
kartanu eno ondu maduvante heluvaga
you don't do it
neevu madadiddare
you'll regret it throughout eternity
nityatvadalli bahala korugutiri neevu
jesus said
yesu helidru
There's one thing you still lack, verse 21.
ನಿನಗೆ ಒಂದು ಕಡಿಮೆ ಇದೆ ಅಂತ 21ನೇ ವಚನದಲ್ಲಿ ಯೇಸು ಹೇಳುತ್ತಾರೆ.
Give up your possessions.
ನಿನಗಿರುವುದನ್ನೆಲ್ಲ ಬಿಟ್ಟು ಬಿಡು.
Take up the cross.
ಶಿಲುಬೆ ಹೊರು.
Follow me.
ನನ್ನನ್ನು ಹಿಂಬಾಲಿಸು.
That's what is what he needed and he rejected.
ಆತನಿಗೆ ಬೇಕಾದದ್ದನ್ನು ತಿರಸ್ಕಾರ ಮಾಡಿದನು.
Jesus said it's very hard for a rich man, verse 25, to go through into the kingdom of God.
25ನೇ ವಚನದಲ್ಲಿ ಯೇಸು ಹೇಳುತ್ತಾರೆ ಐಶ್ವರ್ಯವಂತನು ದೇವರ ರಾಜ್ಯದಲ್ಲಿ ಸೇರುವುದು ಬಹಳ ಕಷ್ಟ ಅಂತ.
People don't have a sense of need.
ಐಶ್ವರ್ಯವಂತರಲ್ಲಿ ಅಭಾವದ ಭಾವನೆ ಇರುವುದಿಲ್ಲ.
Very difficult for them to be poor in spirit.
ಅವರು ಆತ್ಮದಲ್ಲಿ ಬಡವರಾಗಿರೋದು ಬಹಳ ಕಷ್ಟ.
Then the disciples said, hey, then how can anybody be saved?
ನಂತರ ಶಿಷ್ಯಂದ್ರು ಹೇಳುತ್ತಾರೆ ಹಾಗಾದ್ರೆ ಯಾರಿಗೆ ರಕ್ಷಣೆ ಅಂತ.
Jesus said, God has to do it.
ಯೇಸು ಹೇಳುತ್ತಾರೆ ದೇವರು ಮಾಡುತ್ತಾರೆ.
It is impossible with men.
ಮನುಷ್ಯರಿಗೆ ಅಸಾಧ್ಯ
ಚಾಪ್ಟರ್ 10 ವರ್ಸ್ 27 ಆಲ್ ಥಿಂಗ್ಸ್ ಆರ್ ಪಾಸಿಬಲ್ ವಿತ್ ಗಾಡ್
10 27ರಲ್ಲಿ ಎಲ್ಲವೂ ದೇವರಿಗೆ ಸಾಧ್ಯ ಅಂತ ಇದೆ
This verse must be looked at in along with Mark chapter 9
ಈ ವಚನವನ್ನ ಮಾರ್ಕ 9ರಲ್ಲಿನ ವಚನಕ್ಕೆ ನೋಡಬಹುದು
Jesus told a demon possessed boy's father
ಯೇಸು ದೆವ್ವ ಹಿಡಿದಂತ ಮಗನ ತಂದೆಗೆ ಹೇಳಿದರು
And that man asked Jesus can you do anything for us
ನೀವು ನನಗಾಗಿ ಏನು ಬೇಕಾದರೂ ಮಾಡ್ತೀಯಾ ಅಂತ ಕೇಳುವಾಗ
Jesus said in Mark 9 verse 23 if you can believe all things are possible
ಮಾರ್ಕ 9:23ರಲ್ಲಿ ಯೇಸು ಹೇಳುತ್ತಾರೆ ನಂಬುವವನಿಗೆ ಎಲ್ಲವೂ ಸಾಧ್ಯ ಅಂತ
Notice these two verses
ಎರಡು ವಚನ ಹೋಲ್ಸ್ರಿ
Mark 10:27
ಮಾರ್ಕ 10:27
all things are possible with God
ದೇವರಿಗೆ ಎಲ್ಲವೂ ಸಾಧ್ಯ ಎಂಬುದಾಗಿ
Mark 9:23
ಮಾರ್ಕ 9:23
all things are possible to the one who believes
ನಂಬುವವನಿಗೆ ಎಲ್ಲವೂ ಸಾಧ್ಯ ಎಂಬುದಾಗಿ
Have you thought of what Jesus said?
ಯೇಸು ಹೇಳಿದ್ದನ್ನು ಯೋಚಿಸ್ತೀರಾ
Two things.
ಎರಡು ಸಂಗತಿ
All things are possible with God.
ದೇವರಿಗೆ ಎಲ್ಲವೂ ಸಾಧ್ಯ
That we can understand.
ಆಗ ನಾವು ಅರ್ಥ ಮಾಡ್ಕೊಳ್ತೀವಿ
But all things are possible for the one who believes.
ನಂಬುವವನಿಗೆ ಎಲ್ಲವೂ ಸಾಧ್ಯನಾ
It's amazing what Jesus taught.
ವಿಸ್ಮಯ ಯೇಸು ಹೇಳಿದ್ದು
How important faith is.
ನಂಬಿಕೆ ಎಷ್ಟು ಮುಖ್ಯ ಅಲ್ವಾ
It's not all things are possible for a holy man.
ಪವಿತ್ರ ಮನುಷ್ಯನಿಗೆ ಎಲ್ಲವೂ ಸಾಧ್ಯ ಅಲ್ಲ
Or a humble man.
ದೀನತೆ ಮನುಷ್ಯ ಅಲ್ಲ
It's faith.
ನಂಬಿಕೆ
Without faith it is impossible to please God.
ನಂಬಿಕೆ ಇಲ್ಲದೆ ದೇವರನ್ನ ಮೆಚ್ಚಿಸುವುದು ಅಸಾಧ್ಯ
In Mark chapter 11
ಮಾರ್ಕ 11ರಲ್ಲಿ
Jesus teaches us a very important lesson in praying with faith.
ಯೇಸು ನಂಬಿಕೆಯಿಂದ ಪ್ರಾರ್ಥನೆ ಮಾಡೋದ್ರ ಬಗ್ಗೆ ಹೇಳ್ಕೊಡ್ತಾರೆ
He says in verse 24
24ನೇ ವಚನ
Whenever you pray
ನೀವು ಪ್ರಾರ್ಥನೆ ಮಾಡುವಾಗ
ask for something
ಏನಾದರೂ ಕೇಳುವಾಗ
believe that you received them
ನೀವು ಸ್ವೀಕರಿಸಿಕೊಂಡಿದ್ದೀರಿ ಅಂತ ನಂಬ್ರಿ
then you'll get it
ಆಗ ಪಡ್ಕೊಳ್ಳುತ್ತೀರಿ
Now this is not confessing a lie
ಇದು ಸುಳ್ಳು ಅರಿಕೆ ಅಲ್ಲ
You have a witness in your heart.
ನಿಮ್ಮ ಹೃದಯದಲ್ಲಿ ಸಾಕ್ಷಿ ಇರುತ್ತೆ.
God has heard your prayer.
ದೇವರು ನಿಮ್ಮ ಪ್ರಾರ್ಥನೆ ಕೇಳಿದ್ದಾನೆ ಅಂತ.
When you get it.
ನೀವು ಪಡ್ಕೊಂಡಾಗ.
You have to keep praying and praying and praying and praying till you get the witness in your heart.
ನಿಮ್ಮ ಹೃದಯದಲ್ಲಿ ಸಾಕ್ಷಿ ಸಿಗುವವರೆಗೂ ಪ್ರಾರ್ಥನೆ ಮಾಡುತ್ತಲೇ ಇರಬೇಕು.
Till then you don't have an assurance.
ಅಲ್ಲಿಯವರೆಗೆ ನಿಮಗೆ ನಿಶ್ಚಿತತೆ ಇರುವುದಿಲ್ಲ.
But at a certain point
ಅಲ್ಲಿವರೆಗೂ
you have faith.
ನಿಮ್ಮಲ್ಲಿ ನಂಬಿಕೆ ಉಂಟಾಗುತ್ತದೆ.
God has heard my prayer.
ದೇವರು ನನ್ನ ಪ್ರಾರ್ಥನೆ ಕೇಳಿದ್ದಾನೆ ಅಂತ.
And then
ನಂತರ
at that particular time
ಆ ಸಮಯದಲ್ಲಿ
we can believe we have received the answer.
ನಾವು ನಂಬಬೇಕು ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಕ್ಕಿದೆ ಅಂತ.
And there's one important condition here.
ಒಂದು ಮುಖ್ಯವಾದ ಷರತ್ತು ಏನಪ್ಪಾ ಅಂದ್ರೆ
make sure verse 25 you have forgiven anybody you got anything against.
25ನೇ ವಚನ ನಿಮ್ಮ ಹೃದಯದಲ್ಲಿ ಯಾರ ವಿರುದ್ಧವಾಗಿ ಏನಾದರೂ ಇದ್ರೆ ಕ್ಷಮಿಸ್ರಿ ಅಂತ.
Forgiveness, lack of forgiveness is a big hindrance to faith.
ನಂಬಿಕೆಗೆ ಅಡ್ಡಿ ಮಾಡುತ್ತಿರುವಂತದ್ದು ಕ್ಷಮಿಸದೆ ಇರುವಂತ ಆತ್ಮ.
In Mark chapter 12 verse 41 to 44.
ಮಾರ್ಕ 12 41 ರಿಂದ 44.
We have that beautiful story of the widow offering two little mites to God.
ಒಬ್ಬ ವಿಧವೆ ತನ್ನಲ್ಲಿರುವಂತದ್ದನ್ನ ದೇವರಿಗೆ ಒಪ್ಪಿಸುವಂತದ್ದು.
And there we see
ಅಲ್ಲಿ ನಾವು ನೋಡ್ತೇವೆ
God values a person's heart more than the amount he gives.
ದೇವರು ಮನುಷ್ಯನ ಹಣಕ್ಕಿಂತ ಆತನ ಹೃದಯವನ್ನ ಮೌಲ್ಯವೆಂದು ಎಣಿಸುತ್ತಾರೆ.
Whereas many preachers will give great value to a man who gives a lot of money.
ಯಾರು ಹೆಚ್ಚು ಹಣ ಕೊಡುತ್ತಾರಲ್ಲ ಅಂತವರಿಗೆ ಅನೇಕ ಬೋಧಕರು ಹೆಚ್ಚು ಮಹತ್ವ ನೀಡುತ್ತಾರೆ. ಆದರೆ ದೇವರು
preference to the person who's given his life.
ತಮ್ಮ ಜೀವಿತವನ್ನ ಕೊಟ್ಟಂತವರಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ದೇವರು ಕೊಡುತ್ತಾರೆ.
She gave all that she had, it says.
ಆಕೆ ತನ್ನಲ್ಲಿರುವಂತದ್ದನ್ನೆಲ್ಲ ಕೊಟ್ಟಳು.
Verse 44.
44ನೇ ವಚನ.
Chapter 13 is somewhat similar to Matthew 24.
ಮಾರ್ಕ 13ನೇ ಅಧ್ಯಾಯದಲ್ಲಿ ಮತ್ತಾಯ 24ನೇ ಅಧ್ಯಾಯದಲ್ಲಿ ಹೇಳಿರುವಂತಹ ವಿಷಯಗಳೇ ಹೆಚ್ಚು ಅಡಕವಾಗಿವೆ.
There's one thing Jesus said here.
ಒಂದು ಸಂಗತಿ ಯೇಸು ಇಲ್ಲಿ ಹೇಳಿದ್ದು.
That Jesus has gone away on a long journey and he's given everybody a job. Verse 34.
34ನೇ ವಚನದಲ್ಲಿ ಯೇಸು ಬಹುದೂರ ಹೋಗುವಾಗ ಪ್ರತಿಯೊಬ್ಬರಿಗೂ ಒಂದೊಂದು ಕೆಲಸವನ್ನು ಒಪ್ಪಿಸಿದರು.
And he's given a special job to the doorkeeper.
ವಿಶೇಷ ಕೆಲಸವನ್ನ ಬಾಗಿಲು ಕಾಯುವವನಿಗೆ ಕೊಟ್ಟರು.
To be on the alert.
ಆತನು ಜಾಗರೂಕನಾಗಿರಬೇಕು ಅಂತ.
The doorkeeper is like a porter who prevents wrong people from getting inside the house.
ಬಾಗಿಲು ಕಾಯುವವನು ಬಹಳ ಕೆಟ್ಟ ಮನುಷ್ಯರು ಒಳಗೆ ಬರುವಂತದ್ದನ್ನ ತಡೀತಾನೆ.
Every church needs a doorkeeper.
ಪ್ರತಿಯೊಂದು ಸಭೆಗೆ ಬಾಗಿಲು ಕಾಯುವಂತವನು ಬೇಕಾಗಿದ್ದಾನೆ.
That's something that we need to bear in mind.
ನಮ್ಮ ಮನಸ್ಸಿನಲ್ಲಿ ಇಂತಹ ವಿಷಯವನ್ನ ಇಟ್ಟುಕೊಳ್ಳಬೇಕು.
We see something else here.
ಇಲ್ಲಿ ನಾವು ಒಂದು ಸಂಗತಿ ನೋಡ್ತೇವೆ.
About a woman who anointed Jesus' feet in the house of Simon the leper, Mark 14.
ಮಾರ್ಕ 14ನೇ ಅಧ್ಯಾಯದಲ್ಲಿ ಒಬ್ಬ ಸ್ತ್ರೀ ಯೇಸುವಿನ ಪಾದಕ್ಕೆ ಪರಿಮಳ ತೈಲವನ್ನು ಹೊಯ್ಯೋದನ್ನು ನೋಡ್ತೇವೆ.
Some of the disciples said, why this money could have been given to the poor? Verse 5.
ಕೆಲವು ಶಿಷ್ಯಂದ್ರೆ ಹೇಳ್ತಾರೆ 5ನೇ ವಚನದಲ್ಲಿ ಈ ಹಣವನ್ನ ಬಡವರಿಗೆ ಕೊಡಬಹುದಾಗಿತ್ತಲ್ಲ ಅಂತ.
We know that Judas was one of those people who said that.
ನಮಗೆ ಗೊತ್ತು ಅದರಲ್ಲಿ ಯೂದನು ಸಹ ಹೇಳಿದನು ಅಂತ.
Jesus rebuked Judas.
ಯೇಸು ಯೂದನಿಗೆ ಗದರಿಸುತ್ತಾರೆ.
Leave her alone, she's done a good job.
ಈಕೆನ ಬಿಡ್ರಿ ಆಕೆ ಒಳ್ಳೆ ಕೆಲಸ ಮಾಡಿದ್ದಾಳೆ.
Small correction.
ಅದೊಂದು ಸಣ್ಣ ತಿದ್ದುವಿಕೆ.
Judas got so offended.
ಯೂದನು ಬಹಳ ಬೇಸರಗೊಳ್ಳುತ್ತಾನೆ.
That the next verse.
ಮುಂದಿನ ವಚನ.
Verse
10. 10ನೇ ವಚನ.
It says he went off to betray Jesus.
ಆತನು ಯೇಸುವನ್ನು ಹಿಡ್ಕೊಡುತ್ತಾನೆ.
That was the difference between Judas and Peter.
ಯೂದನಿಗೂ ಪೇತ್ರನಿಗೂ ಇರುವಂತ ವ್ಯತ್ಯಾಸ ಇದೆ.
Peter was called Satan and didn't get offended.
ಪೇತ್ರನು ಸೈತಾನನು ಅಂತ ಕರೆಸಿಕೊಂಡ್ರು ಬೇಸರಗೊಳ್ಳಲಿಲ್ಲ.
Judas, such a small correction, don't leave this woman alone.
ಯೂದನು ಅಂತ ಸಣ್ಣ ತಿದ್ದುವಿಕೆಗಾಗಿ ಆ ಸ್ತ್ರೀಯನ್ನ ಬಿಡಲಿಲ್ಲ.
Some people can't get a public correction even for a small thing.
ಕೆಲವು ಜನರು ಸಾರ್ವಜನಿಕವಾಗಿ ಸಣ್ಣ ತಿದ್ದುವಿಕೆಯನ್ನು ಸಹ ಸಹಿಸೋದಿಲ್ಲ.
They are the followers of Judas.
ಅವರು ಯೂದನ ಹಿಂಬಾಲಕರು.
Others who will accept even a big correction.
ಮಿಕ್ಕವರು ದೊಡ್ಡ ತಿದ್ದುವಿಕೆಯನ್ನು ಸಹ ಸ್ವೀಕರಿಸಿಕೊಳ್ಳುತ್ತಾರೆ.
They are the followers of Peter.
ಅವರು ಪೇತ್ರನ ಹಿಂಬಾಲಕರು.
In Mark 16,
ಮಾರ್ಕ 16,
after the resurrection,
ಪುನರುತ್ಥಾನದ ನಂತರ,
Jesus gives what is known as the Great Commission.
ದೊಡ್ಡ ಆಜ್ಞೆಯನ್ನು ಯೇಸು ಕೊಡ್ತಾರೆ.
And that is in Mark 16:15 onwards.
ಮಾರ್ಕ 16:15 ರಿಂದ,
go into all the world and preach the gospel to all creation.
ನೀವು ಲೋಕದ ಎಲ್ಲಾ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿ.
That is evangelism.
ಅದು ಸುವಾರ್ತಿಕತೆ.
This must be coupled with what we read in Matthew. Matthew 28, that these people must be made disciples.
ಮತ್ತಾಯ 28ರಲ್ಲಿ ಹೇಳಿರುವಂತದ್ದಕ್ಕೆ ಇದು ಹೊಂದಿಕೊಳ್ಳುತ್ತದೆ. ಅಲ್ಲಿ ಶಿಷ್ಯಂದ್ರನ ಮಾಡ್ರಿ ಅಂತ ಇದೆ.
Some are called to do one and some are called to do the other.
ಕೆಲವರು ಒಂದು ಕೆಲಸ ಮತ್ತೊಬ್ಬರು ಬೇರೊಂದು.
Some bring people to Christ and the others make them disciples and build them into the church.
ಒಬ್ಬರು ಕ್ರಿಸ್ತನ ಕಡೆಗೆ ತರುತ್ತಾರೆ ಮತ್ತೊಬ್ಬರು ಆತನನ್ನ ಶಿಷ್ಯಂದ್ರನಾಗಿ ಮಾಡಿ ಸಭೆಯಲ್ಲಿ ಕಟ್ತಾರೆ.
It's like some people go to the quarry and cut out the stones. They are the evangelists.
ಅದು ಯಾವ ತರ ಅಂದ್ರೆ ಕೆಲವರು ಕಲ್ಲು ಹೊಡೆಯುವ ಕೆಲಸಕ್ಕೆ ಹೋಗಿ ಕಲ್ಲನ್ನ ತುಂಡು ಮಾಡುವಂತದ್ದು ಅದು ಸುವಾರ್ತಿಕತೆ.
The others are the masons who put these stones together and build the house.
ಇನ್ನು ಕೆಲವರು ಈ ಕಲ್ಲನ್ನೆಲ್ಲ ಆರಿಸಿಕೊಂಡು ಮನೆಯನ್ನ ಕಟ್ಟುವಂತದ್ದು.
Which is more important?
ಯಾವುದು ತುಂಬಾ ಮುಖ್ಯ?
Both are important.
ಎರಡು ಕೂಡ ಮುಖ್ಯ.
Somebody has to cut the stone.
ಕೆಲವರು ಕಲ್ಲನ್ನ ಹೊಡೆಯುವಂತದ್ದು.
Somebody has to build the house.
ಕೆಲವರು ಮನೆಯನ್ನ ಕಟ್ಟುವಂತದ್ದು.
So there's no competition between the evangelist and the disciple maker.
ಶಿಷ್ಯಂದ್ರನ ಮಾಡುವಂತದ್ದು ಸುವಾರ್ತಿಕತೆಗೂ ಸ್ಪರ್ಧೆ ಇರಬಾರದು.
But where a person is going into new areas.
ಒಬ್ಬ ಮನುಷ್ಯ ಹೊಸ ಕ್ಷೇತ್ರಕ್ಕೆ ಹೋಗುವಾಗ
to evangelize.
ಸುವಾರ್ತಿಕತೆಗೆ.
The Lord gives them supernatural ability.
ಕರ್ತರು ಆತನಿಗೆ ದೈವಿಕ ಬಲವನ್ನು ಕೊಡುತ್ತಾರೆ.
He says you can cast out demons.
ನೀವು ದೆವ್ವ ಬಿಡಿಸಬಹುದು.
You speak with new languages.
ಹೊಸ ಭಾಷೆ ಆಡಬಹುದು.
You lay hands on the sick and they'll recover.
ಅವರು ಅಸ್ವಸ್ಥನ ಮೇಲೆ ಕೈ ಇಟ್ಟು ಸ್ವಸ್ಥಪಡಿಸಬಹುದು.
This is the one place where Jesus spoke about the gift of tongues.
ಇದು ಒಂದೇ ಸ್ಥಳದಲ್ಲಿ ಅನ್ಯ ಭಾಷೆಯ ಬಗ್ಗೆ ಯೇಸು ಮಾತನಾಡಿದ್ದು.
Then it says that Jesus ascended to heaven.
ನಂತರ ಯೇಸು ಪರಲೋಕಕ್ಕೆ ಏರುವುದನ್ನು ನೋಡುತ್ತೇವೆ.
And this beautiful verse, verse 20.
20ನೇ ವಚನ ಸುಂದರವಾಗಿದೆ.
The Lord worked with his apostles confirming the word with signs following.
ಕರ್ತನು ಅವರ ಕೂಡ ಕೆಲಸ ಮಾಡುತ್ತಾ ಸೂಚಕ ಕಾರ್ಯಗಳಿಂದ ಸುವಾರ್ತೆಯ ವಾಕ್ಯವನ್ನು ಬಲಪಡಿಸುತ್ತಾ ಇದ್ದನು.
We need the Lord working with us.
ಕರ್ತನು ನಮ್ಮ ಕೂಡ ಕೆಲಸ ಮಾಡುವ ಅಗತ್ಯತೆ ಇದೆ. ನಾವು ಆತನಿಗೆ ಸೇವೆ ಮಾಡುವಾಗ
that is most important.
ಅದು ತುಂಬಾ ಮುಖ್ಯ.
The Lord bless you.
ಕರ್ತನು ನಿಮ್ಮನ್ನ ಆಶೀರ್ವದಿಸಲಿ.